ಅದು ಧರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತದ್ವಸ್ತುಗಳನ್ನನುಸರಿಸಿ ಅದರದರಂತೆ ಛಾಯವ ಕಂಗೊಳಿಪತಿರದಿ ಹರಿಧರೇದ ನೇಜ ಜಗದೊಳಗಿರುವ ಛಾಯಾತಪನಿಸಿ ಸಂಕರುಷಣಾಹ್ವಯ ಅವರವರ ಯೋಗ್ಯತೆಗಳಂತಿಪ್ಪ ಅಂತ ಹೇಳಿ ಅದನ್ನು ಅರ್ಥಾನುಸಂಧಾನದಲ್ಲಿ ಹರಿಧರೇಜಾನೇಜ ಹರಿಧರಾಜಾನೇಜ ಎರಡು ಪಾಠಗಳನ್ನು ನೋಡಿದ್ದೀವಿ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ 29ನೇ ಪದ್ಯ, ಇದು ಬಿಂಬ ಪ್ರತಿಬಿಂಬ ಸಂಧಿಯಲ್ಲಿ, ಅದಿವತ್ತು ನೋಡೋಣ. ಅದು ಈ ವಿಧ ಸರ್ವತ್ರ ಲಕುಮಿ ಭೂವನಿತೆಯರ ಕೂಡಿ ತನ್ನ ಕಳಾ ವಿಶೇಷಗಳೆಲ್ಲ ಕಡೆಯಲಿ ತುಂಬಿ ಸೇವ್ಯತಮ ಸೇವಕನು ತಾನೆನಿಸಿ ಮಾಯಾ ದೇವಿ ರಮಣ ಪ್ರವಿಷ್ಟ ರೂಪಕ ಸೇವೆ ಮಾಳ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ. ಇಲ್ಲಿ ಭಗವಂತ ಆ ಮುಂಚಿನ ಶ್ಲೋಕದಲ್ಲಿ ಪದ್ಯದಲ್ಲಿ ಹೇಳಿದಂತೆ ಭಗವಂತ ಎಲ್ಲ ಕಡೆ ಇದ್ದು ಆ ಕಿರಣಗಳನ್ನು ಹರಿ ಅದರಂತೆ ಛಾಯವ ಕೊಡುವ ಸೂರ್ಯನ ಜೊತೆಯಲ್ಲಿ ಹೋಲಿಸಿದ್ದಾರೆ. ಆವಿಧವಾಗಿ ಮಾಡಿದಂತೆ ಸಂಕರ್ಷಣ ಆಹ್ವಾನಂತ ಅವನು ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಭಗವಂತ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳಿದ ಮೇಲೆ ಭಗವಂತ ಅದನ್ನು ತನ್ನ ವನಿತೆಯರು ತನ್ನ ಪತ್ನಿಯರು ಅಂದ್ರೆ ಪತ್ನಿಯ ರೂಪಗಳು ಒಂದೇ ಪತ್ನಿ ಲಕ್ಷ್ಮೀದೇವಿ, ಆದರೆ ಶ್ರೀದೇವಿ ಭೂದೇವಿ ಈ ವಿಧವಾಗಿ ಸತ್ವರಜಸ್ತಮೋ ಗುಣಗಳ ಅಭಿಮಾನಿಯಾದ ಲಕ್ಷ್ಮೀದೇವಿ ಆ ಅದರ ಸತ್ವರಜಸ್ತಮೋ ನೇಮನ ಮಾಡುವಂತಹ ಅವಳು ನಿತ್ಯ ಮುಕ್ತಳಾದ ಆ ಲಕ್ಷ್ಮೀದೇವಿಯ ಮೂಲಕವಾಗಿ ಭಗವಂತ ಆ ಸತ್ವರಜಸ್ತಮೋ ಗುಣಗಳನ್ನು ಜೀವರಾಶಿಗಳಲ್ಲಿ ಅಲ್ಲಿ ಏನು ಸ್ವಭಾವಗತವಾದ ಸತ್ವರಜಸ್ತಮೋ ಗುಣಗಳು ಅದು ಅನಾದಿ ಅದು ಬೇರೆ ಹೆಸರು ಒಂದೇ. ಸ್ವಭಾವದಲ್ಲಿ ಇರುವ ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯಲ್ಲಿರುವ ಸತ್ವರಜಸ್ತಮೋ ಗುಣಗಳಿಗೆ ರಿಯಾಕ್ಟ್ ಆಗುತ್ತೆ. ಲಿಂಗ ದೇಹ ಅನಿರುದ್ಧ ದೇಹ ಸ್ಥೂಲ ದೇಹ ಇವು ಎಲ್ಲವೂ ಕೂಡ ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾಗಿದೆ. ಸ್ವರೂಪ ದೇಹ ಅದರಲ್ಲಿ ಸ್ವಯಂ ಸತ್ವ ಅದೇ ಹೆಸರು ಸತ್ವರಜಸ್ತಮೋ ಗುಣ ಸ್ವರೂಪ ದೇಹದಲ್ಲಿ ಇರುವ ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯಲ್ಲಿರುವ ಸತ್ವರಜಸ್ತಮೋ ಗುಣಗಳು ಇವು ಹೆಸರು ಒಂದರೆ ಆದರೂ ಕೂಡ ಒಂದೇ ಆದರೂ ಕೂಡ ಅವು ಎರಡು ಒಂದೇ ಅಲ್ಲ. ಅಂದ್ರೆ ಪ್ರಕೃತಿಯಲ್ಲಿ ಇರುವ ಸತ್ವರಜಸ್ತಮೋ ಗುಣಗಳೇ ಸ್ವಭಾವದಲ್ಲಿ ಇರುವ ಸತ್ವರಜಸ್ತಮೋ ಗುಣಗಳು ಅಂತ ತಿಳಿಯಬಾರದು. ಹಾಗೆ ಸ್ವಭಾವದ ರಿವರ್ಸ್ ಮಾಡಿದ್ರೆ ಸ್ವಭಾವದಲ್ಲಿ ಇರುವಂತಹ ಸತ್ವರಜಸ್ತಮೋ ಗುಣಗಳೇ ಪ್ರಕೃತಿಯಲ್ಲಿರುವ ಸತ್ವರಜಸ್ತಮೋ ಗುಣಗಳಂತ ಚಿಂತನೆ ಮಾಡಬಾರದು. ಹೆಸರು ಒಂದೇ, ಆದ್ರೆ ಯಾಕೆ ಹೆಸರು ಒಂದೇ ಇಟ್ಟಿದ್ದಾರೆ? ಸ್ವಭಾವದಲ್ಲಿ ಇರುವ ಸತ್ವಗುಣ ಪ್ರಕೃತಿಯಲ್ಲಿರುವ ಸತ್ವಗುಣಕ್ಕೆ ರಿಯಾಕ್ಟ್ ಆಗತ್ತೆ. ಸ್ವಭಾವದಲ್ಲಿ ಇರುವ ರಜೋಗುಣ ಪ್ರಕೃತಿಯಲ್ಲಿರುವ ರಜೋಗುಣಕ್ಕೆ ರಿಯಾಕ್ಟ್ ಆಗತ್ತೆ. ಸ್ವಭಾವದಲ್ಲಿ ಇರುವ ತಮೋ ಗುಣ ಪ್ರಕೃತಿಯಲ್ಲಿ ಇರುವ ತಮೋ ಗುಣಕ್ಕೆ ರಿಯಾಕ್ಟ್ ಆಗತ್ತೆ. ಸ್ವಭಾವದಲ್ಲಿಯೇ ಈಗ ಬ್ರಹ್ಮವಾಯುಗಳನ್ನು ತಗೊಂಡ್ರೆ ಅವರು ಸ್ವಭಾವತಃ ಸತ್ವ ಆ ಕಾರಣದಿಂದ ಅವರಿಗೆ ಪ್ರಕೃತಿಯಲ್ಲಿರುವ ಸತ್ವರ ರಜಸ್ತಮ ಗುಣದಂತೂ ಪ್ರಭಾವ ಇರೋಲ್ಲ. ಪ್ರಕೃತಿಯಲ್ಲಿರುವ ಸತ್ವಗುಣ ಕೂಡ ಅವರಲ್ಲಿ ಸತ್ವಗುಣ ಇದೆ, ಆ ಕಾರಣದಿಂದ ಅವರು ಪರಮಸಾತ್ವಿಕರಾಗಿರ್ತಾರೆ. ಪ್ರಕೃತಿಯಲ್ಲಿ ಇರುವಂತಹ ರಜಸ್ತಮೋ ಗುಣಗಳ ಪ್ರಭಾವ ರುಜುಗಳ ಮೇಲೆ ಇರೋದಿಲ್ಲ. ರುದ್ರದೇವರು ತಗೊಂಡ್ರೆ ಅವರು ಸತ್ವ ತಮ ಆದರೆ ಅವರಲ್ಲಿರುವ ತಮೋ ಭಾಗ ಅತ್ಯಲ್ಪವಾದ ತಮೋ ಭಾಗ, ಅದು ತಮ ತುಂಬಿದೆ ಅಂತ ತಿಳ್ಕೋಬಾರದು. ಅವರು ಸತ್ವ ಮೂರು ಲೆವೆಲ್ಸ್ ಅಲ್ಲಿ ಸತ್ವನೇ, ಕೊನೇ ಲೆವೆಲ್ ಕೊನೆಗೆ ಯಾವಾಗಲೂ ಒಂದ್ಸಲ ತಮೋ ಗುಣದ ಪ್ರಭಾವ ಸ್ವಲ್ಪ ಅಭಿವ್ಯಕ್ತವಾಗತ್ತೆ ಅವರಿಗೆ. ಅದು ಪ್ರಕೃತಿಯಲ್ಲಿರುವ ದುರ್ಗಾ ರೂಪಳಾದಂತಹ ಲಕ್ಷ್ಮೀದೇವಿ ಆ ವಿಧವಾಗಿ ಅದನ್ನು ಉತ್ತೇಜ ಮಾಡಿಸ್ತಾಳೆ ಆ ಕಾರಣದಿಂದ. ಸೊ ಈ ವಿಧವಾಗಿ ಭಗವಂತ ತನ್ನ ವನಿತೆಯರು ತನ್ನ ಪತ್ನಿಯರಾದಂತಹ ಶ್ರೀ ಭೂದೇವಿಗಳ ಮೂಲಕವಾಗಿ ಕಾರ್ಯಗಳನ್ನು ಮಾಡ್ತಾನೆ ಅದನ್ನು ಹೇಳ್ತಾ ಇದ್ದಾರೆ. ಈ ವಿಧದಿ ಅಂದ್ರೆ ಮುಂಚೆ ಹೇಳಿದ ಈ ರೀತಿಯಲ್ಲಿ ಭಗವಂತ ಏನು ಮಾಡ್ತಾನೆ, ಮುಕ್ತಿ ಯೋಗ್ಯರಾದ ಜೀವರಾಶಿಗಳಲ್ಲಿ ಆಮೇಲೆ ತ್ರಿವಿಧ ಜೀವರಾಶಿಗಳು ಮುಕ್ತಿ ಯೋಗ್ಯರಿದ್ದಾರೆ, ನಿತ್ಯ ಸಂಸಾರಿಗಳು ತಮೋ ಯೋಗ್ಯರು ಎಲ್ಲ ವಿಧವಾದ ಜೀವರಾಶಿಗಳು ಸರ್ವತ್ರ ಅಂದ್ರೆ ಸಮಸ್ತ ಜೀವರಾಶಿಗಳಲ್ಲಿ ಮುಂಚೆ ಹೇಳಿದ ರೀತಿಯಲ್ಲಿ ಭಗವಂತ ಬಿಂಬರೂಪನಾಗಿ ಪ್ರತಿಬಿಂಬ ಸದೃಶರಾದಂತಹ ಸಮಸ್ತ ಜೀವರಾಶಿಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ನಿಯಮನ ಮಾಡ್ತಾ ಅವರವರನ್ನು ಅವರವರ ಚಟುವಟಿಕೆಗಳಲ್ಲಿ ನಿಯುಕ್ತ ಮಾಡ್ತಾ ಭಗವಂತ ಇರ್ತಾನೆ. ಅದು ಮಾಡುವುದು ಹೇಗೆ ಮಾಡ್ತಾನೆ? ಸರ್ವತ್ರ ಅಂದ್ರೆ ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಜೀವರಾಶಿಗಳಲ್ಲಿಯೂ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಆಲ್ ಸರ್ಕಮ್ಸ್ಟೆನ್ಸಸ್ ಅಟ್ ಆಲ್ ಟೈಮ್ಸ್ ಇನ್ ಆಲ್ ಜೀವರಾಶಿಸ್ ಎಲ್ಲದರ ಒಳಗೆ ಪರಮಾತ್ಮ ಸರ್ವತ್ರ ನೆಲೆಸಿದ್ದು ಲಕ್ಷ್ಮೀ ದೇವಿ ಭೂವನಿತೆಯರ ಅಂದ್ರೆ ಶ್ರೀದೇವಿ ಲಕ್ಷ್ಮೀ ಶ್ರೀದೇವಿ ಲಕ್ಷ್ಮಿ ಅಂದ್ರೆ ಶ್ರೀ ದುರ್ಗಾ ತಗೊಂಡ್ರೆ ಶ್ರೀ ಭೂದುರ್ಗ ಮೂರು ತಗೋಬಹುದು. ಸೊ ಈ ವಿಧವಾಗಿ ಶ್ರೀ ಭೂದುರ್ಗಾ ರೂಪಗಳಂತಹ ವನಿತೆಯರ ಕೂಡಿ ತನ್ನ ಪತ್ನಿಯರಿಂದ ಸತ್ವರಜಸ್ತಮೋ ಗುಣಗಳ ಅಭಿಮಾನಿಯಾದ ಶ್ರೀ ಭೂದುರ್ಗೆಯರ ಜತೆಲಿ ಕೂಡಿಕೊಂಡವನಾಗಿ ಪರಮಾತ್ಮ ಕೂಡಿ ತನ್ನ ಕಲಾವಿಶೇಷಗಳ ಕಡೆಯಲ್ಲಿ ತುಂಬಿ ಭಗವಂತನ ಕಲಾವಿಶೇಷಗಳು ಭಗವಂತನಿಗೆ ಭಗವಂತನ ಕಳೆಗಳಿ ಕಲಾ ಅಂದ್ರೆ ಅಂಶಗಳು ಭಗವಂತನ ಅಂಶಗಳು ರೂಪಗಳಿಗೆ ಅಭೇದ ಅಭಿನ್ನ ಭಗವಂತನ ಕಲಾವಿಶೇಷ ಒಂದೊಂದು ಕಲಾವಿಶೇಷವು ಭಗವಂತನಂತೆ ಪೂರ್ಣವಾದದ್ದು ಅಂಶ ಭಗವಂತನ ಒಂದೊಂದು ಅಂಶವು ಪೂರ್ಣ. ಸೊ ಭಗವಂತ ತನ್ನಂತೆ ಇರುವ ತನ್ನ ಕಲಾವಿಶೇಷಗಳ ಅಂದ್ರೆ ಅವೆಲ್ಲವೂ ಪೂರ್ಣ ಅಂದ್ರೆ ಅನಂತವಾದ ಪೂರ್ಣ ರೂಪಗಳಿಂದ ಇದ್ದವನಾಗಿ ಭಗವಂತ ಏನು ಮಾಡ್ತಾನೆ ತನ್ನ ಕಲಾವಿಶೇಷಗಳ ಎಲ್ಲ ಕಡೆಯಲ್ಲಿ ತುಂಬಿ ಭಗವಂತ ತನ್ನ ಸ್ವರೂಪಭೂತವಾದಂತಹ ಅಂಶರೂಪವಾದಂತಹ ರೂಪಗಳನ್ನು ಎಲ್ಲ ಕಡೆನೂ ಸೃಷ್ಟಿಯಲ್ಲಿ ಸಮಸ್ತ ದೇಶಗಳಲ್ಲಿ ಆಲ್ ಪ್ಲೇಸಸ್ ಇಂದ ಸೃಷ್ಟಿ ಅಷ್ಟೇ ಅಲ್ಲದೆ ಸೃಷ್ಟಿಯ ಆರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸೃಷ್ಟಿಯ ಸ್ಥಾನಗಳಲ್ಲಿಯೂ ಕೂಡ ಎಲ್ಲ ಕಡೆ ಎಲ್ಲ ಜೀವರಾಶಿಗಳಲ್ಲಿ ಕೂಡ ಭಗವಂತ ತುಂಬಿದ್ದಾನೆ. ಸೊ ಎಲ್ಲ ಕಡೆಯಲ್ಲಿ ಕಡೆಯ ಜಾಗ ತನ್ನ ಕಲಾವಿಶೇಷಗಳ ಎಲ್ಲ ಕಡೆಯಲ್ಲಿ ತುಂಬಿದ್ದಾನೆ ಭಗವಂತ. ಅವನು ಎಂತವನು ಅಂತ ಹೇಳಿದರೆ ಸೇವ್ಯತಮ ಅಂತ ಹೇಳಿದ್ದಾರೆ. ಸೇವ್ಯ ಅಂದ್ರೇನು? ಸೇವ್ಯ ಸೇವಕ ಭಾವನ ನೋಡಿ, ಭಗವಂತ ಸೇವ್ಯರಲ್ಲಿಯೂ ಅಂದ್ರೆ ಸೇವ್ಯರಾದವರು ಅನೇಕ ಮಂದಿ ದೇವತೆಗಳು ಅವರೆಲ್ಲರೂ ಸೇವ್ಯ ಅಂದ್ರೆ ಸೇವಿಸಲ್ಪಡಲಕ್ಕೆ ಯೋಗ್ಯರಾದವರು ಎಲ್ಲ ದೇವತೆಗಳು ಅವರು ಸೇವ್ಯರು. ಅವರ ಒಳಗೆ ಭಗವಂತ ತಾನು ತನ್ನ ರೂಪಗಳಿಂದ ತುಂಬಿದ್ದಾನೆ, ಅಲ್ಲಿ ಬಿಂಬರೂಪನಾಗಿ ತಾನಿದ್ದಾನೆ. ಸೇವಕರು ನಾವು ಆ ದೇವತೆಗಳನ್ನೆಲ್ಲ ಸೇವೆ ಮಾಡಿದ್ರೆ ನಾವು ಸೇವಕರು, ನಮ್ಮ ಒಳಗು ಭಗವಂತ ನಿಂತು ಬಿಂಬರೂಪನಾಗಿದ್ದು ಆ ದೇವತೆಗಳನ್ನು ಅಂದ್ರೆ ಭಗವಂತ ನಮ್ಮ ಒಳಗಿರುವ ಭಗವದ್ ರೂಪಗಳು ಆ ದೇವತೆಗಳಲ್ಲಿರುವ ಭಗವದ್ ರೂಪಗಳನ್ನು ಸೇವೆ ಮಾಡುತ್ತೆ. ನಮ್ಮ ಒಳಗಿರುವ ನಾವು ನಮ್ಮ ರೂಪಗಳು ಆ ದೇವತೆಗಳನ್ನು ಸೇವೆ ಮಾಡ್ತೀವಿ. ನಾವು ಆ ದೇವತೆಗಳನ್ನು ಪ್ಲಸ್ ದೇವತೆಗಳ ಅಂತರ್ಗತನಾದ ಭಗವದ್ ರೂಪಗಳನ್ನು ನಾವು ಎರಡನ್ನೂ ನಾವು ಸೇವೆ ಮಾಡ್ತೀವಿ. ನಮಗೆ ಅದು ಮಾಡುವ ಶಕ್ತಿಯನ್ನು ಭಗವಂತ ನಿಂತು ಬಿಂಬರೂಪನಾಗಿ ಅವರು ನಮಗೆ ಆ ಶಕ್ತಿಯನ್ನು ಕೊಡ್ತಾನೆ. ನಮ್ಮಿಂದ ಮಾಡಿಸುತ್ತಾನೆ, ತಾನು ಮಾಡ್ತಾನೆ. ತಾನು ಮಾಡುವುದು ತನ್ನ ರೂಪಗಳ ಸೇವೆ, ನಮ್ಮಿಂದ ಮಾಡಿಸುವುದು ಮಿಕ್ಕ ದೇವತೆಗಳೆಲ್ಲರ ರೂಪಗಳ ಸೇವೆಯನ್ನು ಮಾಡಿಸ್ತಾನೆ, ತನ್ನ ರೂಪಗಳ ಸೇವೆಯನ್ನು ಮಾಡಿಸ್ತಾನೆ ಭಗವಂತ. ಆ ಕಾರಣದಿಂದ ಅವನು ಸೇವ್ಯ ತಮ ಅಂತ ಹೇಳಿ, ತಮ ಅಂದ್ರೆ ಸೇವ್ಯರಾದಂತಹ ಸಮಸ್ತ ದೇವತೆಗಳು ಯಾರಿದ್ದಾರೋ, ಪುಷ್ಕರಾದಿ ಪುಷ್ಕರ ದೇವತೆಗಳನ್ನು ಹಿಡ್ಕೊಂಡು ಬ್ರಹ್ಮವಾಯುಗಳವರೆಗೂ ಇರುವಂತಹ ಸಮಸ್ತ ದೇವತೆಗಳವರೆಲ್ಲರೂ ಸೇವ್ಯರು, ಲಕ್ಷ್ಮೀ ದೇವಿಯೂ ಸೇವ್ಯಳು. ಈ ಎಲ್ಲ ದೇವತೆಗಳಲ್ಲಿ ನಾನು ಸೇವ್ಯರಾದ ದೇವತೆಗಳೆಲ್ಲರಲ್ಲಿಯೂ ಕೂಡ ಶ್ರೇಷ್ಠನಾಗಿದ್ದಾನೆ ಸೇವ್ಯ ತಮ ಅಂದ್ರೆ ಸರ್ವೋತ್ತಮನಾದಂತಹ ಸೇವ್ಯ ರೂಪನಾದ ಅಂದ್ರೆ ಸೇವಿಸಲ್ಪಡಲಕ್ಕೆ ಯೋಗ್ಯನಾದಂತಹ ಭಗವಂತ ಸೇವ್ಯತಮ. ಅವನೇನು ಮಾಡಿದ್ದಾನೆ? ಸೇವಕನು ಅವನು ಸೇವ್ಯನು ಅನಿಸಕ್ಕಂತ ಕರೆಯಲ್ಪಟ್ಟವನಾಗಿದ್ದಾನೆ. ಸೇವಕನು ಅಂತಲೂ ಕರೆ ಭಗವಂತನನ್ನು ಸೇವಕ. ಅವನು ಸೇವಕ ಯಾರು ಸೇವೆ ಮಾಡ್ತಾರೆ? ಭಗವಂತ. ಭಗವಂತ ಯಾರ ಸೇವೆಯನ್ನು ಮಾಡ್ತಾನೆ? ಅವನ ಸೇವೆಯನ್ನೆಲ್ಲರೂ ಮಾಡ್ತಾರೆ. ಭಗವಂತ ಯಾರ ಸೇವೆಯನ್ನು ಮಾಡ್ತಾನೆ ಅಂದ್ರೆ ತನ್ನ ಸೇವೆಯನ್ನು ತಾನೇ ಮಾಡ್ತಾನೆ ಭಗವಂತ. ಕಾರಣ ಸೇವ್ಯ ಸೇವಕ ಭಾವ. ಭಗವಂತನಲ್ಲಿ ಸೇವೆ ಸೇವಕ ಭಾವ ಹೇಗಿರುತ್ತೆ? ತನ್ನ ಸೇವಕರಾದ ನಮ್ಮ ಒಳಗೆ ನಿಂತು ತನ್ನ ಸೇವಕ ರೂಪಗಳನ್ನು ತಗೊಂಡು ಸೇವ್ಯರಾದ ದೇವತೆಗಳ ಒಳಗೂ ಸೇವ್ಯನಾದ ತನ್ನ ಒಳಗೂ ತಾನೇ ಇದ್ದು ಕೂಡ ಭಗವಂತ ತನ್ನ ರೂಪಗಳನ್ನು ತಾನೇ ಸೇವೆ ಮಾಡ್ತಾನೆ. ಸೇವ್ಯ ಸೇವಕ ಭಾವದಿಂದ ಇರ್ತಾನೆ ಭಗವಂತ. ಅದಕ್ಕೆ ಸೇವಕನು ತಾನು ಎನಿಸಿ ಮಾಯಾದೇವಿ ರಮಣ, ಮಾಯಾದೇವಿ ರಮಣ, ಭಗವಂತ ಮಾಯಾದೇವಿಯ ರಮಣನಾಗಿದ್ದಾನೆ. ಮಾಯಾದೇವಿ ಅಂದ್ರೆ ಏನು? ಲಕ್ಷ್ಮೀ ದೇವಿಗೆ ಇನ್ನೊಂದು ರೂಪ ಮಾಯಾದೇವಿ. ಮಾಯಾದೇವಿ ದುರ್ಗಾ ಅಂತಲೂ ತಗೋಬಹುದು. ಮಾಯಾದೇವಿ ಅಂದ್ರೆ ದುರ್ಗಾ, ಯಾಕಂದ್ರೆ ಈ ಮಾಯಾದೇವಿ ರೂಪದಲ್ಲಿ ಇಲ್ಲ, ದುರ್ಗಾದೇವಿ ರೂಪದಲ್ಲಿ ಭಗವಂತ ಅವಳಂತರ್ಗತನಾಗಿ ಆ ಲಕ್ಷ್ಮಿಯ ರೂಪದಲ್ಲಿಯೂ ಒಳಗು ತಾನು ನಿಂತವನಾಗಿ ಆ ಲಕ್ಷ್ಮಿಯ ರೂಪಗಳಿಂದ ತಾನು ಭಗವಂತ ಏನು ಮಾಡ್ತಾನೆ? ಸಮಸ್ತ ಜೀವರಾಶಿಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಸಂಸಾರದಲ್ಲಿ ಇರುವಾಗ ಮೋಹಕ್ಕೆ ಒಳಗಾಗುವಂತೆ ಮಾಡಿ ಅವರವರಿಗೆ ಯೋಗ್ಯವಾದಂತಹ ಸಾಧನೆಗಳನ್ನು ಅವರವರಿಂದ ಮಾಡಿಸುತ್ತಾನೆ. ಅಷ್ಟೇ ಅಲ್ಲದೆ ಈ ಮಾಯಾದೇವಿ ರಮಣನಾದ ವಾಸುದೇವನು ಮಾಯಾದೇವಿಯ ಮೂಲಕವಾಗಿ ದುರ್ಗಾದೇವಿಯ ಮೂಲಕವಾಗಿ ತನ್ನ ರೂಪಗಳನ್ನು ಯಾವಾಗ ಯಾವಾಗ ಬೊಚ್ಚಿಡಬೇಕು ಆವಾಗ ಬೊಚ್ಚಿಡ್ತಾನೆ, ಯಾವಾಗ ತೋರಿಸಿಕೊಡಬೇಕು ಆವಾಗ ತೋರಿಸಿಕೊಡ್ತಾನೆ. ಭಗವಂತನ ಅನಾದಿಕ ಅನಂತ ಅವತಾರ ರೂಪಗಳೆಲ್ಲವೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತನ ಅನಂತ ರೂಪಗಳೆಲ್ಲವೂ ಕೂಡ ಪೂರ್ಣವು ಯಾವಾಗಲೂ ಇರುವಂತಹದ್ದಾಗಿದೆ. ಈಗ ರಾಮ ಕೃಷ್ಣ ಅವತಾರಗಳನ್ನು ತಗೊಂಡ್ರೆ ಅವತಾರ ಮುಗಿದೋಯ್ತೀರಿ, ಇನ್ನ ಈಗ ರಾಮದೇವರು ಕೃಷ್ಣ ಇಲ್ಲ ಅಂತ ಯಾರು ಭಾವನೆ ಮಾಡೋದಿಲ್ಲ. ಈಗಲೂ ರಾಮದೇವ ಇದ್ದಾನೆ, ಈಗಲೂ ಕೃಷ್ಣ. ಮತ್ತೆ ಅವತಾರ ಮುಗೀತಲ್ಲವಾ ಅಂದ್ರೆ ಅವತಾರ ಮುಗಿದರೂ ಕೂಡ ಅದು ಅವತಾರ ಮುಗಿಯುವುದು ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಮೂಲಕವಾಗಿ ತಾನು ಕಾಣಿಸದೇ ಇರುವಂತೆ ಮಾಡಿಕೊಳ್ತಾನೆ ಭಗವಂತ. ಹಿ ಬಿಕಮ್ಸ್ ಇನ್ವಿಸಿಬಲ್ ಅಷ್ಟೇ ಹೊರತು ಭಗವಂತ ಸೀಸಸ್ ಟು ಎಕ್ಸಿಸ್ಟ್ ಆ ರೂಪದಲ್ಲಿ ಅಂತ ತಿಳ್ಕೋಬಾರದು. ಆ ಎಲ್ಲ ರೂಪಗಳಲ್ಲಿಯೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರ್ತಾನೆ. ಸೊ ಈ ವಿಧವಾಗಿ ಭಗವಂತ ಏನು ಮಾಡ್ತಾನೆ, ಮಾಯಾದೇವಿ ರಮಣ ಅವನು ಪ್ರವಿಷ್ಟ ರೂಪಕ ಸೇವೆ ಮಾಡುವ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ ಅಂತ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅವನು ಎಂಥವನು ಪ್ರವಿಷ್ಟ ರೂಪಕ. ಪ್ರವಿಷ್ಟ ಅಂದ್ರೆ ಏನು, ಪ್ರವೇಶ ಮಾಡುವುದು. ಪ್ರವೇಶ ಅನ್ನುವ ಶಬ್ದಕ್ಕೆ ವಿಶೇಷಣ ರೂಪ ವರ್ಬಲ್ ಫಾರ್ಮ್ ಇಂದ ವಿಷಯ ಫಾರ್ಮ್ ಆಗಿರುವಂತಹ ವಿಶೇಷಣ ಯಾವುದಂತೆ ಪ್ರವಿಷ್ಟ, ಪ್ರವೇಶ ಮಾಡಿರುವಂತಹ ರೂಪ ಪ್ರವಿಷ್ಟ ರೂಪ. ಸೊ ತಾನು ಭಗವಂತ ಪ್ರವಿಷ್ಟ ರೂಪ. ಏನು ಪ್ರವಿಷ್ಟ ರೂಪ, ಎಲ್ಲಿ ಪ್ರವೇಶ ಮಾಡಿದ್ದಾನೆ ಭಗವಂತ ಅಂದ್ರೆ, ಸೃಷ್ಟಿಯಲ್ಲಿರುವ ಸಮಸ್ತ ದೇವತೆಗಳ ಒಳಗು, ಸೃಷ್ಟಿಯಲ್ಲಿರುವ ಸಮಸ್ತ ಮನುಷ್ಯರ ಒಳಗು ಅಷ್ಟೇ ಅಲ್ಲದೆ ಸೃಷ್ಟಿಯಲ್ಲಿರುವ ಸಮಸ್ತ ಪ್ರಾಣಿಗಳ ಒಳಗು ಕೂಡ ಭಗವಂತ ತಾನು ಪ್ರವೇಶ ಮಾಡಿದ್ದಾನೆ. ಪ್ರಾಣಿಗಳ ಒಳಗೆ ಮಾತ್ರವಲ್ಲ, ಇಲ್ಲಿರುವ ಸಮಸ್ತ ಜಡ ವಸ್ತು ಅಂದ್ರೆ ಜಡಚೇತನ ವಸ್ತುಗಳೆಲ್ಲದರ ಒಳಗೂ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಆ ಕಾರಣ ಅವನಿಗೆ ಪ್ರವಿಷ್ಟ ಅಂತ ಹೆಸರು. ಪ್ರವೇಶ ಮಾಡಿದವನು, ಪ್ರವಿಷ್ಟ ಅನ್ನುವ ಶಬ್ದಕ್ಕೆ ಪ್ರವೇಶ ಮಾಡಿದವನು, ಪ್ರವಿಷ್ಟ ನಾಮಕನಾಗಿದ್ದಾನೆ, ಪ್ರವಿಷ್ಟ ರೂಪಕನಾಗಿದ್ದಾನೆ. ಈ ವಿಧವಾಗಿ ಭಗವಂತ ಪ್ರವಿಷ್ಟ ರೂಪಕ, ಪ್ರವಿಷ್ಟ ನಾಮಕನಾಗಿ, ಪ್ರವಿಷ್ಟ ರೂಪವನ್ನು ಪ್ರವಿಷ್ಟ ನಾಮವನ್ನು ತೆಗೆದುಕೊಂಡವನಾಗಿ ಆ ಭಗವಂತ ಆಯಾ ಜೀವರಲ್ಲಿ ಪ್ರವಿಷ್ಟನಾಗಿದ್ದಾನಾದ ಕಾರಣದಿಂದ ಅವನಿಗೆ ಪ್ರವಿಷ್ಟ ನಾಮಕ ಪ್ರವಿಷ್ಟ ಅಂತ ಹೆಸರು. ಪ್ರವಿಷ್ಟ ನಾಮಕ ಅಂದ್ರೆ ಪ್ರವಿಷ್ಟ ಅಂತ ಹೆಸರು. ಅವನು ಹೀಗೆ ಹೀಗೆ ಕರೆಯಲ್ಪಟ್ಟಿದ್ದಾನೆ. ಈ ಪ್ರಕಾರ ತನ್ನ ಕಲಾ ವಿಶೇಷಗಳನ್ನ ಎಲ್ಲ ಕಡೆಯಲ್ಲೂ ತುಂಬಿ, ಎಲ್ಲ ಕಡೆ ಅಂದ್ರೆ ಏನು, ಎಲ್ಲ ನಾವು ನೋಡಿದ್ವಿ, ಸಮಸ್ತ ಜೀವರಾಶಿಗಳ ಒಳಗೆ, ಸಮಸ್ತ ಜಡಗಳ ಒಳಗೆ, ಸಮಸ್ತ ಪಂಚಭೂತಗಳು ಇತ್ಯಾದಿ ಪ್ರಕೃತಿಯ ಒಳಗೆ ಎಲ್ಲದರ ಒಳಗೂ ತುಂಬಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲ ಕಡೆ ಅಂತ ಹೇಳಿದರೆ ಬ್ರಹ್ಮಾಂಡದ ಒಳಗು ಹೊರಗು, ಔಟ್ ಸೈಡ್ ದಿ ಬ್ರಹ್ಮಾಂಡ ತುಂಬಿದ್ದಾನೆ, ಇನ್ಸೈಡ್ ದ ಬ್ರಹ್ಮಾಂಡವೂ ತುಂಬಿದ್ದಾನೆ, ಬ್ರಹ್ಮಾಂಡದ ಒಳಗೂ ತುಂಬಿದ್ದಾನೆ, ಬ್ರಹ್ಮಾಂಡದ ಹೊರಗೂ ತುಂಬಿದ್ದಾನೆ. ಹೀಗೆ ಅಂಡದ ಹೊರಗೆ ಒಳಗೆ ಎಲ್ಲ ಕಡೆಯನ್ನು ತುಂಬಿದ್ದಾನೆ. ತನ್ನದೇ ಆದ ಸ್ಥಾನಗಳು ಯಾವ್ದಿದೆ ವೈಕುಂಠಾದಿಗಳಲ್ಲಿ ಅಲ್ಲಿಯೂ ತುಂಬಿದ್ದಾನೆ. ಈ ವಿಧವಾಗಿ ಎಲ್ಲ ಕಡೆಯಲ್ಲಿ ಅಂದ್ರೆ ಇರುವಂತಹ ವಿದ್ಯಮಾನವಾದಂತಹ ಸಮಸ್ತ ಜೀವರಾಶಿಗಳ ಒಳಗೆ ಎಲ್ಲ ಕಡೆ ಭಗವಂತನ ರೂಪಗಳು ತುಂಬಿದೆ. ತುಂಬಿರುವುದು ಮಾತ್ರವಲ್ಲ, ಪ್ರತಿ ಒಂದು ರೂಪವು ಪೂರ್ಣವಾದ ರೂಪವಾಗಿದೆ. ಈ ವಿಧವಾಗಿ ಪರಮಾತ್ಮನ ಪೂರ್ಣತ್ವ ಸಂಪೂರ್ಣ ಪೂರ್ಣ ಅಂದ್ರೆ ಎಲ್ಲ ಕಡೆಯೂ ಇರುವುದು, ಎಲ್ಲ ಕಡೆ ಇರುವ ಎಲ್ಲ ರೂಪಗಳು ಪೂರ್ಣವಾಗಿರುವುದು. ಸೊ ಪ್ರತಿಯೊಂದು ಫಾರ್ಮ್ ಭಗವಂತನದು ಪೂರ್ಣವಾಗಿದೆ. ಇದ್ದವನಾಗಿ ಅವನು ಸೇವಕನು ತಾನೆನಿಸಿ ಭಗವಂತ ಸೇವಕನಾಗಿದ್ದಾನೆ. ಸೇವಕನಾಗಿದ್ದಾನೆ ಅಂದ್ರೆ ಸೇವಕರಾದ ನಮ್ಮ ಒಳಗೆ ನಿತ್ಯ ಬಿಂಬರೂಪನಾಗಿದ್ದಾನ ಆದ ಕಾರಣದಿಂದ ಅವನಿಗೆ ಸೇವಕ ಅಂತ ಹೆಸರು. ಆ ಹೆಸರಿನಿಂದವನಾಗಿ ನಮ್ಮಿಂದ ನಾವು ಸೇವಕರಂತೆ ಮಾಡುವಂತೆ ಮಾಡ್ತಾನೆ, ಬಿಂಬರೂಪನಾಗಿದ್ದಾನೆ. ಸೇವಕನೆನಿಸಿ ಸೇವೆ ಮಾಡ್ಪ, ಸೇವೆ ಮಾಡುವನಾಗುತ್ತಾನೆ ಭಗವಂತ. ಸೇವೆ ಮಾಡುವುದಂದ್ರೆ ಒಂದರ್ಥ ತನ್ನ ರೂಪಗಳನ್ನು ತಾನೇ ಸೇವೆ ಮಾಡಿಕೊಳ್ಳುವುದು ಒಂದರ್ಥ. ಇನ್ನೊಂದು ಅರ್ಥ ಭಗವಂತ ನಮ್ಮ ಸೇವೆಯನ್ನು ಮಾಡುತ್ತಾನೆ. ಅಂದ್ರೆ ಏನು, ಸೇವೆ ಮಾಡುವುದಂದ್ರೆ ಸರ್ವಿಂಗ್ ಅಂತ ಅರ್ಥ ಅಲ್ಲ, ಸೇವೆ ಮಾಡುವುದಂದ್ರೆ ಸರ್ವಿಂಗ್ ದ ಪರ್ಪಸ್ ಅಂತ. ಅಂದರೆ ಭಗವಂತ ನಮ್ಮ ಒಳಗೆ ಇದ್ದು ನಮಗೆ ನಮ್ಮ ಸೇವಕನಾಗಿದ್ದಾನಂದ್ರೆ ಏನು, ನಮಗೆ ಕೊಡಬೇಕಾಗಿದ ಫಲಗಳನ್ನು, ನಮ್ಮ ಕರ್ಮಾನುಸಾರವಾದ ಫಲಗಳನ್ನು ನಮಗೆ ಉಣಿಸುತ್ತಾನೆ. ಸೊ ಅವನು ಕೆಲಸ ಮಾಡ್ತಾ ಇದ್ದಾನಲ್ಲ, ಅವನು ಸೇವಕನಂತೆ. ಆದ್ರೆ ಉಣಿಸುವ ಕೆಲಸ ಸೇವಕನಂತೆ ಮಾಡಿದ್ರೆ ಆದ್ರೆ ಇಲ್ಲಿ ಮಾಡ್ತಾ ಇರೋದು ಸ್ವಾಮಿತ್ವೇನ ಸೇವಕನಾಗಿದ್ದಾನೆ. ಇದು ಭಗವಂತನ ಒಂದು ವಿಚಿತ್ರವಾದ ಲಕ್ಷಣ. ಅವನು ಪರಸ್ಪರ ವಿರೋಧ ವಚನಗಳಿಂದ ಅವನು ಯಾವಾಗಲೂ ವಾಚ್ಯನಾಗಿದ್ದಾನೆ. ಉದಾಹರಣೆಗೆ ಅನೋರಣೀಯನ, ಮಹತೋ ಮಹೀಯನ, ದೂರ ದೂರ ತರಮ್ಯಿತು, ತದೇವಾಂತಿ ಗಮಂತಿಕ, ಎಲ್ಲದಕ್ಕಿಂತ ಹತ್ತಿರ, ಎಲ್ಲದಕ್ಕಿಂತ ದೂರ, ಎಲ್ಲದಕ್ಕಿಂತಲೂ ಚಿಕ್ಕವನು, ಎಲ್ಲದಕ್ಕಿಂತಲೂ ದೊಡ್ಡವನು. ಹೀಗೆ ಪರಸ್ಪರ ವಿರೋಧ ಲಕ್ಷಣಗಳಿಲ್ಲ. ಆ ಕಾರಣ ಅವನು ಸೇವಕ ಅಂದ್ರೆ ತಾನು ಎಲ್ಲರ ಒಳಗೆ ಇದ್ದು ಸೇವಕನಾಗಿದ್ದಾನೆ ಅಂದ್ರೆ ಏನು, ಎಲ್ಲರಿಂದಲೂ ಆ ಕಾರ್ಯಗಳನ್ನು ಮಾಡಿಸುತ್ತಾನೆ. ಸ್ವಾಮಿತ್ವೇನ ಸೇವಕ. ಸೊ ಅನೋರಣೀಯನ, ಮಹತೋಮಯನ ಅಂತ ಹೇಳಿದಂತೆ ಅವನು ನಿತ್ಯ ಸ್ವಾಮಿಯೂ ಆಗಿದ್ದಾನೆ, ಸೇವಕನೂ ಆಗಿದ್ದಾನೆ. ಪರಸ್ಪರ ವಿರೋಧ ವಚನಗಳು. ಸ್ವಾಮಿಯಾದವನು ಸೇವಕನಾಗಿ ಆಗ್ತಾನೆ, ಭಗವಂತನ ಕೇಸ್ನಲ್ಲಿ ಆಗುತ್ತೆ. ಯಾಕೆಂದ್ರೆ ಅವನು ಸೇವಕನಾಗುವುದು ತನ್ನ ರೂಪಗಳಿಗೆ. ಆ ಕಾರಣದಿಂದ ಅವನು ಸ್ವಾಮಿಯೂ ಆಗಿದ್ದಾನೆ, ಸೇವಕನೂ ಆಗಿದ್ದಾನೆ. ಸೊ ಈ ವಿಧವಾಗಿ ಸೇವಕನೆನಿಸಿ ಸೇವೆ ಮಾಡಲ್ಪ, ಸೇವೆ ಮಾಡುತ್ತಾನಾಗ್ತಾನೆ ಅಂದ್ರೆ ನಮ್ಮ ಸೇವೆಯನ್ನು ಮಾಡುವುದು, ನಮಗೆ ಫಲಗಳನ್ನು ಮೂಡಿಸುವುದು. ತನ್ನ ರೂಪಗಳನ್ನು ಸೇವೆ ಮಾಡುವುದಂದ್ರೆ ತನ್ನನ್ನು ತಾನೇ ವರ್ಷಿಪ್ ಮಾಡಿಕೊಳ್ಳುವುದು. ಹೀಗೆ ಮಾಡ್ತಾನೆ ಭಗವಂತ. ಅವನು ಎಂಥವನು, ಶರಣ್ಯ. ಭಗವಂತನಿಗೆ ಶರಣ್ಯ ಅಂತ ವಿಶೇಷಗಳು ಕೆಲವು ಮಾಡಿದ್ದಾರೆ. ಏನು, ಸೇವೆ ಮಾಲ್ಪ, ಶರಣ್ಯ, ಶಾಶ್ವತ, ಕರುಣಿ, ಕಮಲಾಕ್ಷ, ಇವು ವಿಶೇಷಣಗಳು. ಈ ವಿಶೇಷಣಗಳ ಅರ್ಥ ಏನು? ಶರಣ್ಯ, ಶರಣ್ಯ ಅಂದ್ರೆ ಶರಣು ಹೊಂದಲಕ್ಕೆ, ಏಕೈಕ ಶರಣ, ಒನ್ ಹೂ ಫಾರ್ ಐ ಮೀನ್ ವೇರ್ ವಿ ಕ್ಯಾನ್ ಟೇಕ್ ದ ರೆಫ್ಯೂಜ್. ಎಲ್ಲ ಜೀವರಾಶಿಗಳು ಯಾರ ಹತ್ತರ ಆದ್ರೆ ಶರಣು ಪಡೆಯುವುದಕ್ಕೆ ಸಾಧ್ಯವಾಗುತ್ತೋ, ಪಡೆಯಲೇಬೇಕು ಅಂತವನು ಶರಣ್ಯ. ಎಲ್ಲರಿಂದಲೂ ಶರಣು ಬೇಡಲ್ಪಡುವವನಾಗಿದ್ದಾನೆ. ಸೊ ಶರಣ್ಯ ಬಿಂಬರೂಪನಾಗಿದ್ದು ಅವನು ಪ್ರವಿಷ್ಟವಾದ ವಾಸುದೇವ ರೂಪನಾದ ಭಗವಂತ. ಅವನು ಅವನ ಪ್ರತಿಯೊಂದು ರೂಪವು ಅಭೇದವಾದ, ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಅಭೇದ, ಎಲ್ಲ ಅಭೇದವಾದ ತನ್ನ ರೂಪಗಳು ರಮಾ ಬ್ರಹ್ಮಾದಿಗಳಿಂದಲೂ ಕೂಡ ಶರಣ್ಯನಾಗಿದೆ. ಅಂದ್ರೆ ಎಲ್ಲರೂ ಭಗವಂತನ ಚರಣಗಳಿಗೆ ಎರಗುತ್ತಾರಾದ ಕಾರಣದಿಂದ ಅವನು ಸಮಸ್ತ ಜೀವರಾಶಿಗಳಿಗೆ, ರಮಾ ಬ್ರಹ್ಮಾದಿಗಳನ್ನು ಹಿಡಿಕೊಂಡು ತೃಣದವರೆಗೂ ಇರುವ ಸಮಸ್ತ ಜೀವರಾಶಿಗಳಿಗೂ ಶರಣ್ಯ ರೂಪನಾಗಿದ್ದಾನೆ. ಅಂದ್ರೆ ಅವರೆಲ್ಲರೂ ಭಗವಂತನನ್ನೇ ಶರಣು ಬೇಡಬೇಕು. ಶರಣ್ಯ ಅದಾದ ಮೇಲೆ ಅವನು ಶಾಶ್ವತ ಕರುಣಿ ಕಮಲಾಕ್ಷ. ಇವನು ಭಗವಂತ ಕಮಲಾಕ್ಷ. ಕಮಲಾಕ್ಷ ಅಂದ್ರೆ ಕಮಲದ ದಳದಲ್ಲಿ ಇರುವಂತಹ ಆ ಮಾರ್ಧವ ಸೌಂದರ್ಯ ಇವೆಲ್ಲವನ್ನ ತುಂಬಿರುವಂತಹ ಕಣ್ಣು ಉಳ್ಳವನ. ಅಂದ್ರೆ ಭಗವಂತನ ಕಣ್ಣುಗಳನ್ನು ಕಮಲದ ಜೊತೆಯಲ್ಲಿ ಹೋರಿಸ್ತಾ ಇದ್ದಾರೆ. ಆದ್ರೆ ಕಮಲ ಬಾಡಿ ಹೋಗತ್ತೆ. ಭಗವಂತನ ಕಣ್ಣು ಯಾವತ್ತು ಬಾಡುವುದಂತಲ್ಲ. ಕಮಲಗಳು ಪ್ರಾಕೃತವಾದದ್ದು, ಭಗವಂತನ ಕಣ್ಣುಗಳು ಅಪ್ರಾಕೃತವಾದದ್ದು. ಕಮಲಗಳ ಆ ರೂಪ ಸೌಂದರ್ಯ ಎಲ್ಲವೂ ಕೂಡ ಅಶಾಶ್ವತ, ಸ್ವಲ್ಪ ಇದ್ದಂತೆ ಆಮೇಲೆ ಹೊಟ್ಟೋಗತ್ತೆ. ಭಗವಂತನಲ್ಲಿರುವ ಆ ಸೌಂದರ್ಯ ಆಗಲಿ ಇದೆ ಅಪ್ರಾಕೃತ ಮಾತ್ರವೇ ಅಲ್ಲ, ಅದು ಶಾಶ್ವತವೂ ಆಗಿದೆ. ಆ ಕಾರಣ ಕಮಲಾಕ್ಷನಾದ, ಕಮಲಗಳಂತೆ ಕಣ್ಣುಳ್ಳವನಾಗಿರುವ ಭಗವಂತ, ಅವನು ಹಾಗೆ ಅವನ ಧ್ಯಾನವನ್ನು ನಾವು ಈ ವಿಧವಾಗಿ ಮಾಡಬೇಕು ಏನಂತ ಹೇಳಿದ್ರೆ ಶಾಶ್ವತ ಕರುಣಿ ಅಂತೇಳಿ. ಭಗವಂತ ಶಾಶ್ವತ ಕರುಣಿ. ಶಾಶ್ವತ ಕರುಣಿ ಎರಡು ಪದಗಳಾಗಿ ತಗೋಬಹುದು, ಒಂದು ಒಟ್ಟಾರೆ ತಗೋಬಹುದು. ಶಾಶ್ವತನಾದವನು, ಕರುಣಿಯಾದವನು, ಶಾಶ್ವತ ಕರುಣಿಯಾದವನು. ಶಾಶ್ವತ ಮೀನ್ಸ್ ಪರ್ಮನೆಂಟ್, ಕರುಣಿ ಕರುಣವುಳ್ಳವನು. ಅವನ ಈಸ್ ಪರ್ಮನೆಂಟ್ ಅಂಡ್ ಈಸ್ ವೆರಿ ಗ್ರೇಸ್ಫುಲ್, ಕಂಪ್ಯಾಷನೇಟ್ ಟು ಅದರ್ಸ್. ಇಲ್ಲ ಶಾಶ್ವತ ಕರುಣಿ, ಶಾಶ್ವತವಾಗಿ ಕರುಣವುಳ್ಳವನು. ಅಂದ್ರೆ ಭಗವಂತನಿಗೆ ಇವತ್ತು ಕರುಣೆ ಇದೆ, ನಾಳೆ ಕರುಣೆ ಇಲ್ಲ ಅಂತ ಅಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಯಾವಾಗಲೂ ಕರುಣ, ಶಾಶ್ವತ ಕರುಣೆ, ಶಾಶ್ವತವಾಗಿ ಕರುಣವುಳ್ಳವನು. ಶಾಶ್ವತನು, ಕರುಣವುಳ್ಳವನು, ಶಾಶ್ವತವಾಗಿ ಕರುಣವುಳ್ಳವನು ಎಲ್ಲವೂ ಆಗಿದ್ದ ಕಾರಣ ಭಗವಂತ ಶಾಶ್ವತ ಕರುಣಿ ಅಂತೇಳಿ ಭಗವಂತನ ಹೆಸರು. ಈ ವಿಧವಾಗಿ ಅವನು ಭಗವಂತ ಏನು ಮಾಡ್ತಾ ಇದ್ದಾನೆ, ಎಲ್ಲರನ್ನು ಉದ್ಧಾರ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಸೇವ್ಯ ಸೇವಕ ರೂಪನು ತಾನೇ ಆಗಿ ಅವರವರ ಒಳಗೆ ಬಿಂಬರೂಪನಾಗಿ ನಿಂತು ಅವರವರಿಗೆ ತಕ್ಕಂತೆ ಸಾಧನೆಗಳನ್ನು ಮಾಡಿಸುತ್ತಾ ಎಲ್ಲರ ಉದ್ಧಾರವನ್ನು ಭಗವಂತ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಈ ವಿಧರಿ ಸರ್ವತ್ರ ಲಕುಮಿ ಭೂ ವನಿತೆಯರ ಕೂಡಿ ತನ್ನ ಕಲಾ ವಿಶೇಷಗಳೆಲ್ಲ ಕಡೆಯಲ್ಲಿ ತುಂಬಿ ಸೇವ್ಯತಮ ಸೇವಕನು ತಾನೆನಿಸಿ ಮಾಯಾ ದೇವಿ ರಮಣ ಪ್ರವಿಷ್ಟ ರೂಪಕ ಸೇವೆ ಮಾಡಲ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ ಅಂತ ಹೇಳಿ ಈ 29ನೇ ಪದ್ಯ ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನ ಚೇತನ ವಿಲಕ್ಷಣ ನಂತ ಸತ್ಕಲ್ಯಾಣ ಗುಣಪೂರ್ಣ ಅನುಪಮನುಪಾಸಿತ ಗುಣೋದಧಿ ಅನಕ ಅದಿತ ನಂತ ನಿಷ್ಕಿಂಚನ ಜನಪ್ರಿಯ ನಿರ್ವಿಕಾರ ನಿರಾಶ್ರಯ ವ್ಯಕ್ತ ಅಂತ ಹೇಳಿದಲ್ಲಿ ಭಗವಂತ ಏನು ಪ್ರಣವ ಕಾರಣ. ಪ್ರಣವ ಅಂದ್ರೆ ಓಂಕಾರ. ಓಂಕಾರ ಕಾರಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನ. ಅಂದ್ರೆ ಓಂಕಾರವು ಕಾರಣವಾಗಿದೆ, ವೇದಗಳು ಕಾರ್ಯ. ಓಂಕಾರದಿಂದ ವೇದಗಳೆಲ್ಲವೂ ಹೊರಹೊಮ್ಮಿದೆ ಅಂತ ನಾವು ನೋಡಿದ್ವಿ ಉಪನಯನ ಪ್ರಕರಣ ಮಾಡುವಾಗ. ಓಂಕಾರ ಪ್ರಣವ ಅಂದರು, ಓಂಕಾರ ಅಂದರು ಒಂದೇ. ಅದಕ್ಕೆ ಪ್ರಣವ ಅಂತ ಯಾಕೆ ಕರಿತೀವಿ? ಪ್ರಣವ ಪ್ರಕರ್ಷೇನ ನವ, ಯಾವಾಗಲೂ ಹೊಸದಾಗಿ ಇರುವಂತಹದ್ದು. ಇಟ್ ನೆವರ್ ಗೆಟ್ಸ್ ಆಯ್ತು ಬೈ ನೌ ಇಟ್ಸ್ ಓಲ್ಡ್ ಅಂತ ಹೇಳುವಂತಹದ್ದಲ್ಲ. ಪ್ರಣವ ಯಾವಾಗಲೂ ಹೊಸದಾಗಿರುವಂತಹದ್ದು. ಪ್ರಕರ್ಷೇನ ನವ ಆ ಕನ್ನಡಕ್ಕೆ ಪ್ರಣವ ಓಂಕಾರಕ್ಕೆ ಹೆಸರು. ಇಂತಹ ಪ್ರಣವ ಆ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ಆ ಕಾರಣ ಪ್ರಣವ ಪ್ರತಿಪಾದ್ಯನು ಇಲ್ಲಿ. ಹಾಗಂದ್ರೆ ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನ ಅಂದ್ರೆ ಪ್ರಣವದಿಂದ ಪ್ರತಿಪಾದ್ಯನ. ಪ್ರಣವ ಭಗವಂತನ ಬಗ್ಗೆ ಹೇಳತ್ತೆ. ಪ್ರಪಂಚದಲ್ಲಿ ಇರುವ ಸಮಸ್ತ ವಸ್ತುಗಳು, ಕಾರಣಗಳಾಗಿರುವ ವಸ್ತುಗಳು ಭಗವಂತನ ಬಗ್ಗೆ ಹೇಳತ್ತೆ, ಭಗವಂತನಿಗೆ ಪ್ರತಿಪಾದನೆ ಮಾಡುತ್ತೆ. ಕಾರ್ಯ ವಸ್ತುಗಳೆಲ್ಲವೂ ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಯಾವುದು ಕಾರಣ ವಸ್ತುಗಳು, ಯಾವುದು ಕಾರ್ಯ ವಸ್ತುಗಳು. ಈಗ ನಾವು ಯಾವುದೇ ಒಂದು ತಗೊಂಡ್ರೆ, ಹತ್ತಿ ಕಾಟನ್ ತಗೊಂಡ್ರೆ ಅದು ಕಾರಣ. ಆ ಹತ್ತಿ ಕಾರಣವಾದ್ರೆ ಹತ್ತಿಯಿಂದ ದಾರ ಬರುತ್ತೆ, ದಾರ ಕಾರ್ಯ, ದ ಸ್ಟಿಂಗ್, ಸ್ಟಿಂಗ್ಸ್ ದೇ ಆರ್ ಆಲ್ ಕಾರ್ಯ. ಸೊ ನೂಲು ಅಂತೀವಲ್ಲ ನೂಲು, ಸೊ ಹತ್ತಿ ಕಾರಣ, ನೂಲು ಇಲ್ಲ ದಾರ ಅದು ಕಾರ್ಯ, ಕಾರಣದಿಂದ ಕಾರ್ಯ ಬರುತ್ತೆ. ಸೊ ಮತ್ತು ಆ ನೂಲುಗಳಿಂದ ದಾರಗಳಿಂದ ಬಟ್ಟೆಯನ್ನು ಮಾಡ್ತೀವಿ. ಆವಾಗ ದಾರಗಳು ಮುಂಚೆ ಕಾರ್ಯವಾಗಿದ್ದ ದಾರಗಳು ಇಲ್ಲ ನೂಲುಗಳು ಈಗ ಕಾರಣವಾಗತ್ತೆ, ಬಟ್ಟೆ ಕಾರ್ಯವಾಗತ್ತೆ. ನೂಲುಗಳಿಂದ ಇಲ್ಲ ದಾರಗಳಿಂದ ಬಟ್ಟೆಯನ್ನು ಮಾಡ್ತೀವಿ. ಆ ಕಾರಣದಿಂದ ಆ ದಾರಗಳು ಇಲ್ಲ ಆ ನೂಲುಗಳೇ ಕಾರಣವಾಗಿ ಬಟ್ಟೆ ಕಾರ್ಯವಾಗಿರುತ್ತೆ. ಸೊ ಈ ವಿಧವಾಗಿ ಕಾರಣವಾದ ಹತ್ತಿ ಒಳಗೂ ಭಗವಂತ ಇದ್ದಾನೆ. ಇಲ್ಲಿ ನಾವು ಎರಡು ವಿಧವಾದ ಅಂದ್ರೆ ಪ್ರತಿ ಸೃಷ್ಟಿಯಲ್ಲಿರುವ ಪ್ರಣವದಲ್ಲಿಯೂ, ಸೃಷ್ಟಿಯಲ್ಲಿರುವ ಕಾರಣಗಳಲ್ಲಿಯೂ, ಸೃಷ್ಟಿಯಲ್ಲಿರುವ ಕಾರ್ಯಗಳಲ್ಲಿಯೂ ಭಗವಂತ ಎಲ್ಲದರಿಂದಲೂ, ಎಲ್ಲದರ ಒಳಗೂ ನಿಂತವನಾಗಿ ಎಲ್ಲದರಿಂದಲೂ ಪ್ರತಿಪಾದ್ಯನಾಗಿ ಇದ್ದಾನೆ ಒಂದರ್ಥ. ಇನ್ನೊಂದು ಪ್ರಣವ ಕಾರಣ ಕಾರ್ಯ, ಪ್ರಣವ ಕಾರಣ ರೂಪವಾಗಿದ್ದಾಗಲೂ, ಪ್ರಣವ ಕಾರ್ಯರೂಪವಾಗಿದ್ದಾಗಲೂ ಭಗವಂತ ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ. ಪ್ರಣವ ಕಾರಣ ರೂಪವಾಗಿ ಯಾವಾಗಿರುತ್ತೆ, ಕಾರ್ಯರೂಪವಾಗಿ ಯಾವಾಗಿರುತ್ತೆ? ಪ್ರಣವ ಕಾರ್ಯರೂಪವಾಗಿರುವುದಂದ್ರೆ ಪ್ರಣವ ಉಚ್ಚಾರಣೆ, ಭಗವಂತ ನಿತ್ಯ ಪ್ರಣವ ಉಚ್ಚಾರಣೆ ಮಾಡ್ತಾನೆ. ಭಗವಂತನಿಂದ ಉಚ್ಚರಿಸಲ್ಪಟ್ಟದ್ದಾದ ಕಾರಣದಿಂದ ಪ್ರಣವಕ್ಕೆ ಭಗವಂತನು ಆವಾಗ ಕಾರಣನಾಗ್ತಾನೆ, ಅವನು ಉಚ್ಚಾರ ಮಾಡ್ತಾ ಇದ್ದಾನೆ. ಆ ನಿತ್ಯ ಅನಂತ ಅನಾದಿ ಕಾಲದಿಂದ ಅನಂತ ಕಾಲದ ಆ ಕಾರಣದಿಂದ ಅದು ಕಾರ್ಯವಾಗುತ್ತೆ. ಸೊ ಈ ವಿಧವಾಗಿ ಪ್ರಣವ ಕಾರಣವಾಗಿರುವುದು ಒಂದು, ಪ್ರಣವ ಕಾರ್ಯವಾಗಿರುವುದು, ಎರಡು ರೀತಿಯಲ್ಲಿ ಕೂಡ ಭಗವಂತ ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ. ಪ್ರಣವ ಕಾರಣ ರೂಪವಾಗಿದ್ದಾಗಲೂ ಭಗವಂತ ಪ್ರಣವ ಪ್ರತಿಪಾದ್ಯ, ಪ್ರಣವ ಕಾರ್ಯರೂಪದಲ್ಲಿದ್ದಾಗಲೂ ಭಗವಂತ ಪ್ರಣವ ಪ್ರತಿಪಾದ್ಯ. ಪ್ರಣವ ಕಾರಣ ರೂಪವಾಗಿದ್ದಾಗ ಕಾರ್ಯಗಳು ಯಾವುದಿದೆ ಅಂತ ಹೇಳಿದ್ರೆ, ಪ್ರಣವ ಕಾರಣವಾದಾಗ ವ್ಯಾಪೃತಿಗಳು ಕಾರ್ಯವಾಗುತ್ತೆ, ವ್ಯಾಪೃತಿಗಳಿಂದ ಪುರುಷ ಸೂಕ್ತ ಬಂತು, ಪುರುಷ ಸೂಕ್ತವು ಕಾರ್ಯವಾಗುತ್ತೆ, ಪುರುಷ ಸೂಕ್ತದಿಂದ ವೇದಗಳು ಬಂತು, ವೇದಗಳು ಕಾರ್ಯ. ಸೊ ಪ್ರಣವ ಕಾರಣ ವ್ಯಾಪೃತಿಗಳು ಕಾರ್ಯ, ಮತ್ತು ವ್ಯಾಪೃತಿ ಕಾರಣ ಆವಾಗ ಪುರುಷ ಸೂಕ್ತ ಕಾರ್ಯ, ಪುರುಷ ಸೂಕ್ತ ಕಾರಣ ವೇದಗಳು ಕಾರ್ಯ. ಒಟ್ಟಾರೆ ತಗೊಂಡ್ರೆ ಪ್ರಣವ ಕಾರಣ ವೇದಗಳು ಕಾರ್ಯ ಅಂತಲೂ ಹೇಳಬಹುದು. ಯಾಕಂದ್ರೆ ಒಂದರಿಂದ ಒಂದು ಈಗ ತಗೊಂಡ್ರೆ ಕಾಟನ್ ಬತ್ತಿ, ಆಮೇಲೆ ಕಾಟನ್ ಹತ್ತಿ, ಅದನ್ನು ಕಾರಣ ಅಂತ ಕರೆದು ಬಟ್ಟೆಯನ್ನೇ ಕಾರ್ಯ ಅಂತ ಬಟ್ಟೆಯಿಂದ ಹತ್ತಿಯಿಂದ ನೂಲಿನ ಮೂಲಕವಾಗಿ ಬಟ್ಟೆ ಬಂತು. ಸೊ ನಾವು ಆ ಮಧ್ಯೆ ಇರುವ ನೂಲನ್ನು ಸ್ಕಿಪ್ ಮಾಡಿಬಿಟ್ಟು ಹತ್ತಿಯೇ ಕಾರಣ, ಬಟ್ಟೆ ಕಾರ್ಯ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಹತ್ತಿಯಿಂದ ಬಟ್ಟೆ ಬಂತೋ ಇಲ್ಲವೋ, ಬಂತು, ಹತ್ತಿಯಿಂದ ಬಟ್ಟೆ ಬಂತು. ಆ ಕಾರಣದಿಂದ ಹತ್ತಿಯನ್ನು ಕಾರಣ, ಬಟ್ಟೆಯನ್ನು ಕಾರ್ಯ ಅಂತ ಕರಿಬಹುದು. ಸೊ ಈ ವಿಧವಾಗಿ ಕಾರಣ ಕಾರ್ಯ ರೂಪಗಳು ಕಾಂಟೆಕ್ಸ್ಚುವಲ್ ಆಗಿ ಸಂದರ್ಭಾನುಸಾರವಾಗಿ ಬದಲಾಗ್ತಾ ಇರುತ್ತೆ. ಒಂದು ಸಂದರ್ಭದಲ್ಲಿ ಕಾರಣವಾಗಿದ್ದದ್ದು ಇನ್ನೊಂದು ಸಂದರ್ಭದಲ್ಲಿ ಕಾರ್ಯ ಆಗುವುದು, ಇಲ್ಲ ಒಂದು ಸಂದರ್ಭದಲ್ಲಿ ಕಾರ್ಯವಾಗಿದ್ದದ್ದು ಇನ್ನೊಂದು ಸಂದರ್ಭದಲ್ಲಿ ಕಾರಣವಾಗಬಹುದು. ಕಾರಣ ಕಾರ್ಯಗಳು ಬದಲಾವಣೆ ಆಗ್ತಾ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ ಅಂಡ್ ಕಾಂಟೆಕ್ಸ್ಟ್. ಸೊ ಯಾವುದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯ ಭಗವಂತನೇ ನಡೆಸುತ್ತಾನಾದ ಕಾರಣದಿಂದ ಪ್ರತಿಯೊಂದರ ಕಾರಣದಲ್ಲಿಯೂ ತಾನೇ ನಿಂತಿದ್ದಾನೆ, ಕಾರ್ಯದಲ್ಲಿ ತಾನೇ ನಿಂತಿದ್ದಾನೆ. ಪ್ರಣವವನ್ನು ಕಾರಣವಾಗಿ ತಗೊಂಡಾಗ ಇಲ್ಲ, ಪ್ರಣವವನ್ನು ತಗೊಂಡಾಗಲೂ ಭಗವಂತ ಆ ಪ್ರಣವದಲ್ಲಿಯೂ, ಪ್ರಣವ ರೂಪಕವಾದ ಕಾರಣದಲ್ಲಿ, ಇಲ್ಲ ಕಾರಣ ರೂಪಕವಾದ ಪ್ರಣವ, ಕಾರ್ಯರೂಪಕವಾದ ಪ್ರಣವ, ಇದರ ಒಳಗೂ ಭಗವಂತ ತುಂಬಿದ್ದಾನೆ, ನೆಲೆಸಿದ್ದಾನೆ. ಈ ವಿಧವಾಗಿ ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಭಗವಂತ. ಅದಾದ ಮೇಲೆ ಇನ್ನೊಂದು ವಿಧವಾಗಿ ನೋಡಿದ್ರೆ ಕಾರ್ಯಗಳು, ವೇದಗಳಿಂದ ಮತ್ತು ಪುರಾಣಗಳು, ಇತಿಹಾಸ ಇವೆಲ್ಲವೂ ಕೂಡ ಬಂದ ಉತ್ಪತ್ತಿಯಾಗಿದೆ. ಸೊ ಅವು ಪೌರುಷೇಯ ಅಂದ್ರೆ ಅಪೌರುಷೇಯವಾದಂತಹ ವಸ್ತುಗಳಿಂದ, ಪೌರುಷೇಯವಾದಂತಹ ಗ್ರಂಥಗಳು, ಅಪೌರುಷೇಯವಾದ ವೇದಗಳಿಂದ ಪೌರುಷೇಯವಾದ ಪುರಾಣ ಇತಿಹಾಸ ಇವೆಲ್ಲವೂ ಬಂತು. ಆ ಕಾರಣದಿಂದ ಕಾರಣ ಕಾರ್ಯ, ಕಾರಣವಾದ ವೇದಗಳು, ಕಾರ್ಯವಾದ ಇದು ಭಾಗವತ ರಾಮಾಯಣ ಇತಿಹಾಸ ಪುರಾಣಾದಿಗಳು ಇವೆಲ್ಲವೂ ಕೂಡ ಕಾರ್ಯಗಳು. ಸೊ ಈ ವಿಧವಾಗಿ ಅಲ್ಲಿ ಕಾರಣ ಕಾರ್ಯ. ಇನ್ನೊಂದೇನಂತ ಹೇಳಿದ್ರೆ ಕಾರಣ ಕಾರ್ಯಗಳು ಅಂತ ಹೇಳಿದಾಗ ಅಕಾರಾದಿ ವರ್ಣಗಳು ತಗೊಂಡ್ರೆ ಅದರಿಂದ ವರ್ಣೋತ್ಪತ್ತಿಯಾಗಿ ವರ್ಣಗಳು ಅನಾದಿ ಕಾಲದಿಂದ ಇದೆ. ಉತ್ಪತ್ತಿ ಆಗುವುದಂದ್ರೆ ಏನು, ವರ್ಣಗಳು ಉತ್ಪತ್ತಿ ಆಗುವುದಂದ್ರೆ ಅದು ಮತ್ತು ಪುನಃ ನಮ್ಗೆ ವ್ಯಕ್ತವಾಗುವುದಷ್ಟೇ, ಹೊಸತಾಗಿ ವರ್ಣಗಳು ಸೃಷ್ಟಿಸಲ್ಪಡುವುದಿಲ್ಲ, ಇದ್ದ ವರ್ಣಗಳೇ ನಮಗೆ ಮತ್ತು ಮತ್ತು ಕೇಳಿಸಿಕೊಡುತ್ತೆ, ನೋಡಲ್ಪಡುತ್ತೆ. ಸೊ ಈ ಹೊಸತಾಗಿ ನಾವು ವರ್ಣಗಳನ್ನು ಅಂದ್ರೆ ವಿ ಮೇ ಕ್ರಿಯೇಟ್ ಎ ಸ್ಕ್ರಿಪ್ಟ್, ಯಾವ್ದೊಂದು ಹೊಸ ಸ್ಕ್ರಿಪ್ಟ್ ನಲ್ಲಿ ಕ್ರಿಯೇಟ್ ಮಾಡಬಹುದು, ವಿ ಮೇ ಕ್ರಿಯೇಟ್ ಎ ನ್ಯೂ ಸ್ಕ್ರಿಪ್ಟ್, ಬಟ್ ವಿ ಆರ್ ನಾಟ್ ಕ್ರಿಯೇಟಿಂಗ್ ವರ್ಣಗಳ ಧ್ವನಿಗಳ ಶಬ್ದಗಳನ್ನು ನಾವು ಕ್ರಿಯೇಟ್ ಮಾಡಿ, ಆ ಶಬ್ದಗಳಿದೆ. ವಿ ಮೇ ಕ್ರಿಯೇಟ್ ಎ ರೈಟ್ ಈ ತರ ಬರೀದಿ ಈ ತರ ಬರೀದಿ ಅಂತ ಸ್ಕ್ರಿಪ್ಟ್, ವಿ ಕ್ಯಾನ್ ಕ್ರಿಯೇಟ್ ಎ ನ್ಯೂ ಸ್ಕ್ರಿಪ್ಟ್, ಬಟ್ ವಿ ಡೋಂಟ್ ಕ್ರಿಯೇಟ್ ವರ್ಣಗಳ ಶಬ್ದಗಳ ಆಸ್ ಇಟ್ ಈಸ್ ನಾವು ಕ್ರಿಯೇಟ್ ಮಾಡುವುದಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಅವು ನಿತ್ಯವಾಗಿರುವಂತಹ ವರ್ಣಗಳು ಅವು ಕಾರಣಗಳಾಗಿದೆ, ಅದರಿಂದ ಉತ್ಪತ್ತಿ ವರ್ಣೋತ್ಪತ್ತಿಯಾದ ಮಹಾಮಂತ್ರಗಳೆಲ್ಲವೂ ಕೂಡ ಕಾರ್ಯಗಳಾಗಿದೆ. ವರ್ಣಗಳಿಂದ ಬಂದ ಮಂತ್ರಗಳು ಕಾರ್ಯಗಳಾಗಿವೆ, ಮಂತ್ರಗಳು ಕಾರ್ಯ, ವರ್ಣಗಳು ಕಾರಣ. ಈ ವಿಧವಾಗಿ ಕಾರಣ ಕಾರ್ಯಗಳು ಜಗತ್ತಿನಲ್ಲಿ ಅನೇಕ ಸ್ಥಾನಗಳಲ್ಲಿ ಕಾಣಿಸಿಕೊಡುತ್ತೆ, ಎಲ್ಲದರ ಒಳಗೂ ಕೂಡ ಭಗವಂತ ನೆಲೆಸಿದ್ದು ಆ ಕಾರ್ಯ ನಡೆಯುವಂತೆ ಮಾಡ್ತಾನೆ, ಆ ಕಾರಣಕ್ಕೆ ಆ ಕಾರ್ಯವನ್ನು ಉತ್ಪಾದನೆ ಮಾಡುವ ಶಕ್ತಿಯನ್ನು ಕೊಡ್ತಾನೆ, ಆ ಕಾರ್ಯಗಳಿಗೆ ಕಾರಣದಿಂದ ಬರುವ ಶಕ್ತಿಯನ್ನು ತಾನು ಕೊಡ್ತಾನೆ ಭಗವಂತ. ಈ ವಿಧವಾಗಿ ಕಾರಣ ಕಾರ್ಯ ಆಹ್ವಯ ಅಂತ ಇನ್ನೊಂದು ಕಡೆ ಹರಿಕಥಾಂಶದಲ್ಲಿ ಜಗನ್ನಾಥ ಹೇಳಿದ್ದ, ಕಾರಣ ಕಾರ್ಯ ಆಹ್ವಯ, ಭಗವಂತನಿಗೆ ಕಾರಣ ಅಂತ ಹೆಸರು, ಕಾರ್ಯ ಅಂತ ಹೆಸರು. ಯಾಕಂದ್ರೆ ಎಲ್ಲದರ ಒಳಗೆ ಇದ್ದಾನೆ ಆದ ಕಾರಣದಿಂದ. ಅದಕ್ಕೆ ಪರಾತ್ಪರ ಚೇತನಾಚೇತನ ವಿಲಕ್ಷಣ ಅನಂತ ಸತ್ಕಲ್ಯಾಣ ಗುಣಪೂರ್ಣ ಭಗವಂತ ಪರಾತ್ಪರ, ಪರರು ಪರಾತ್ಪರ. ಪರಾತ್ಪರ ಅಂದ್ರೆ ಶ್ರೇಷ್ಠರಾದ ದೇವತೆಗಳೆಲ್ಲರ ಒಳಗೂ ಶ್ರೇಷ್ಠನಾಗಿದೆ. ಶ್ರೇಷ್ಠತಮ ಅಂತ ಹೇಳಿದಿವಲ್ಲ, ಅದೇ ಪರಾತ್ಪರ. ಶ್ರೇಷ್ಠತಮ ಅಂದ್ರೂ ಪರಾತ್ಪರ ಅಂದ್ರೂ ಸಿಮಿಲರ್ ಮೀನಿಂಗ್. ಸೊ ಈ ವಿಧವಾಗಿ ಭಗವಂತ ಪರಾತ್ಪರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಶ್ರೇಷ್ಠತಮನಾಗಿದ್ದಾನೆ. ಚೇತನ ಅಚೇತನ ವಿಲಕ್ಷಣ ಅನಂತ ಸತ್ಕಲ್ಯಾಣ ಗುಣಪೂರ್ಣ ಭಗವಂತ ಎಂಥವನು. ಚೇತನ ಅಚೇತನ ವಿಲಕ್ಷಣ, ಭಗವಂತನು ಚೇತನ, ಚೇತನಾನಾಂ ಚೇತನ ಅಂತ ಭಗವಂತನು ಕರೆದಿದ್ದಾರೆ. ಅವನು ಚೇತನನಲ್ಲದೆ ಇರುವುದು ಹೇಗೆ ಅಂದ್ರೆ ನಮ್ಮಂತೆ ಚೇತನನಲ್ಲ. ಚೇತನ ರಾಶಿಗಳು ಅನೇಕವಿದೆ ಪ್ರಪಂಚದಲ್ಲಿ, ಅವೆಲ್ಲವೂ ಅಶ್ವತಂತ್ರಗಳಾಗಿ ದೇಹಧಾರಣೆಯನ್ನು ಮಾಡಿದವರಾಗಿ ಕೊನೆಗೆ ಮುಕ್ತಿಗೆ ಹೋಗುವ ಪ್ರಸಂಗ ಬರುತ್ತೆ. ಸೊ ಭಗವಂತನಿಗೆ ಅವು ಯಾವುದೂ ಇಲ್ಲ. ಅವನು ಚೇತನತ್ವ ಅಂದ್ರೆ ಚಿದತ್ವ, ಚಿದಾತ್ಮಕತ್ವ ಇದೆ ಅಂತ ಹೇಳಬಹುದು. ಆ ಕಾರಣದಿಂದ ಅವನು ಚೇತನ, ಅದು ಚೇತನಾನಾಂ ಚೇತನ ಅಂದ್ರೆ ಏನು, ಸ್ವತಂತ್ರನಾದ ಚೇತನ. ಅವನಿಗೆ ದೇಹಧಾರಣೆ ಅನ್ನುವುದು ಇಲ್ಲ. ಆ ಕಾರಣ ಅವನು ಚೇತನಾಚೇತನ ವಿಲಕ್ಷಣ ಅಂತೇಳಿ ಹೇಳಿದ್ದಾರೆ. ಅಚೇತನ ಅಂದ್ರೆ ಜಡ, ಈಸ್ ಡಿಫರೆಂಟ್ ಫ್ರಮ್ ಜಡ, ಈಸ್ ಡಿಫರೆಂಟ್ ಫ್ರಮ್ ಚೇತನ. ಸೊ ಚೇತನಾಚೇತನ ವಿಲಕ್ಷಣ ಅಂದ್ರೆ ಚೇತನಗಳೂ ಆಗದೆ ಅಚೇತನಗಳೂ ಆಗದೆ ಅವೆರಡಕ್ಕೂ ಮೀರಿ ನಿಂತವನಾಗಿ ಆ ಎರಡರನ್ನು ನಿಯಮನ ಮಾಡುವವನಾಗಿದ್ದಾನಾದ ಕಾರಣದಿಂದ ಭಗವಂತನಿಗೆ ಚೇತನಾಚೇತನ ವಿಲಕ್ಷಣ ಅಂತ ಹೆಸರು. ಅವನು ಇನ್ನೂ ಏನಾಗಿದ್ದಾನೆ, ಅನಂತ, ಅದು ಸಂಧಿ, ಚೇತನಾಚೇತನ ವಿಲಕ್ಷಣನಂತ ಅಂತೇಳಿ. ವಿಲಕ್ಷಣ ನಂತ ಸತ್ಕಲ್ಯಾಣ ಅಂತ ಬಿಡಿಸಿ ಹೋದ್ರೆ ಕಷ್ಟ ಆಗಿಬಿಡುತ್ತೆ. ಸೊ ಚೇತನಾಚೇತನ ವಿಲಕ್ಷಣ ಅನಂತ ಸತ್ಕಲ್ಯಾಣ ಗುಣಪೂರ್ಣ, ಅವನು ಅನಂತ ಸತ್ಕಲ್ಯಾಣ ಗುಣಪೂರ್ಣ. ಅನಂತವಾದ ಸತ್ಕಲ್ಯಾಣ ಗುಣಗಳು, ಕಲ್ಯಾಣ ಅಂದ್ರೆ ಸಾಕು, ಮತ್ತು ಸತ್ಕಲ್ಯಾಣ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗುಣಗಳಿಂದ ತುಂಬಿದ್ದಾನೆ ಅಂತ ಹೇಳಿದ್ರೆ ದೋಷಗಳು ಒಂದು ವಿಧವಾದ ಗುಣಗಳು. ಸೊ ಗುಣಗಳೆಲ್ಲ ಇದೆ ಭಗವಂತನಿಗೆ, ದೋಷಗಳನ್ನುವ ಗುಣಗಳು ಇದೆ ಭಗವಂತನಿಗೆ ಅಂತ ಹೇಳಬೇಕಾಗಿದೆ ಪ್ರಸಕ್ತಿ ಬರುತ್ತಲ್ಲವಾ ಅಂದ್ರೆ ಇಲ್ಲ, ಅವನು ದೋಷರಹಿತ, ಸರ್ವದೋಷರಹಿತ ಆದ ಕಾರಣದಿಂದ ಅದನ್ನು ಹೇಳುವುದಕ್ಕಾಗಿ ಸತ್ಕಲ್ಯಾಣ ಗುಣ ಅಂದ್ರೆ ಸತ್ ದೋಷರಹಿತವಾದ ಕಲ್ಯಾಣ ಗುಣಗಳಿಂದ ತುಂಬಿದವನಾಗಿದ್ದಾನೆ ಸತ್ಕಲ್ಯಾಣ ಗುಣ ಅಂತ ಹೇಳ್ತಾ ಇದ್ದಾರೆ. ಸತ್ಕಲ್ಯಾಣ ಗುಣ ಪೂರ್ಣ, ದೋಷರಹಿತವಾದ, ಆನಂದಾತ್ಮಕವಾದ, ಕಲ್ಯಾಣಾತ್ಮಕವಾದ, ಮಂಗಳಾತ್ಮಕವಾದ ಅನಂತ ಗುಣಗಳಿಂದ ತುಂಬಿದವನಾಗಿದ್ದಾನಾದ ಕಾರಣದಿಂದ ಸತ್ಕಲ್ಯಾಣ ಗುಣ ಪೂರ್ಣ ಅಂತ ಹೇಳಿದ್ದಾರೆ. ಅವನು ಅನುಪಮನು ಉಪಾಸಿತ ಗುಣವದಲ್ಲಿ. ಅನುಪಮ, ಉಪಮ ಅಂದ್ರೆ ಕಂಪೇರಬಲ್ ಪಿಯರ್, ಅನುಪಮ ಅಂದ್ರೆ ಪಿಯರ್ಲೆಸ್ ಅರ್ಥ. ಭಗವಂತ ಸಮನಿಲ್ಲದವನು, ಅವನ ಸಾಟಿ ಯಾರು ಇಲ್ಲ, ಆ ಕಾರಣ ಅನುಪಮ, ಸಾಟಿ ಇಲ್ಲದವನು ಅಂತ ಅರ್ಥ. ಅನುಪಮ ಅವನು ಉಪಾಸಿತ ಗುಣವದಲ್ಲಿ, ಉಪಾಸಿಸಲ್ಪಡುವ ಗುಣ ಸಮುದ್ರನು. ಉಪಾಸಿತ ಅಂದ್ರೆ ಉಪಾಸಿಸಲ್ಪಡುವ, ಸೇವೆ ಮಾಡಲ್ಪಡುವ, ಪೂಜೆ ಮಾಡಲ್ಪಡುವಂತಹ ಗುಣೋದಧಿ, ಗುಣದ ಉದಧಿ ಸಮುದ್ರ, ಗುಣ ಸಮುದ್ರ. ಭಗವಂತನನ್ನು ಎಲ್ಲ ದೇವತೆಗಳು, ಮನುಷ್ಯರು ಕೂಡ ಎಲ್ಲರೂ ಕೂಡ ಉಪಾಸನೆ ಮಾಡ್ತಾರಾದ ಕಾರಣದಿಂದ ಯಾರು ಯಾರು ಮೋಕ್ಷ ಯೋಗ್ಯರಾಗಿದ್ದಾರೋ, ಸಜ್ಜನರಾಗಿದ್ದಾರೋ, ಅವರೆಲ್ಲರೂ ಕೂಡ ಭಗವಂತನ ಗುಣಗಳನ್ನು ಅವನು ಉಪಾಸನೆ ಮಾಡ್ತಾರೆ. ಆ ಕಾರಣ ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಉಪಾಸನೆ ಮಾಡ್ತಾರೆ. ನಾವು ನಾಲ್ಕು ಗುಣಗಳನ್ನು ಉಪಾಸನೆ ಮಾಡ್ತೀವಿ, ಮನುಷ್ಯರು, ದೇವತೆಗಳು ಬಹುಗುಣಗಳನ್ನು ಉಪಾಸನೆ ಮಾಡ್ತಾರೆ, ಬ್ರಹ್ಮವಾಯುಗಳು ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾರೆ ಭಗವಂತನ ಗುಣಗಳನ್ನು. ಆ ಕಾರಣ ಅವನು ಗುಣ ಸಮುದ್ರನು, ಲಕ್ಷ್ಮೀದೇವಿ ಭಗವಂತನ ಅನಂತಾನಂತ ಗುಣಗಳನ್ನು ನಿತ್ಯ ಸ್ಮರಣೆ ಮಾಡ್ತಾ ಇರುವವಳಾಗಿದ್ದಾಳೆ. ಸೊ ಈ ವಿಧವಾಗಿ ಭಗವಂತನವನು ಭಗವಂತ ಅನುಪಮನು ಉಪಾಸಿತ ಗುಣೋದಧಿ, ಗುಣ ಉದಧಿ ಗುಣ ಸಮುದ್ರನು, ಉಪಾಸಿಸಲ್ಪಡುವಂತಹ ಗುಣ ಸಮುದ್ರನಾಗಿದ್ದಾನೆ. ಅವನು ಅನಘ, ಅಜಿತ, ಅನಂತ, ನಿಷ್ಕುಂಚನ ಜನಪ್ರಿಯ, ನಿರ್ವಿಕಾರ, ನಿರಾಶ್ರಯ, ಅವ್ಯಕ್ತ, ಇವೆಲ್ಲವೂ ಭಗವಂತನ ವಿಶೇಷಗಳು. ಅನಘ, ಅಘ ಅಂದ್ರೆ ಪಾಪಗಳು, ಅನಘ ಪಾಪವಿಲ್ಲದವನು ಅಂತ ಒಂದು ಅರ್ಥ ಅಷ್ಟೇ ಅಲ್ಲ, ಭಗವಂತನಿಗೆ ಅನಘ ಅಂತ ಯಾಕೆ ಹೆಸರು, ಪಾಪಗಳನ್ನು ಇಲ್ಲದೆ ಮಾಡುವವನು ಕೂಡ ಅವನು. ಅವನಿಗೆ ಪಾಪಗಳು ಯಾವತ್ತು ಮುಟ್ಟೋದಿಲ್ಲ, ಅವನು ಪಾಪಗಳ ನಿಯಾಮಕ, ಪುಣ್ಯಗಳ ನಿಯಾಮಕ. ಯಾರಿಗೆ ಪಾಪ ಬರಬೇಕು ಅದು ನಿರ್ಧಾರ ಮಾಡಿದಂತೆ ಭಗವಂತ ನಿರ್ಧಾರ ಮಾಡಿದಂತೆಯೇ ಆಗುತ್ತೆ. ಆ ಕಾರಣದಿಂದ ಅವನು ಪಾಪಗಳಿಗೆ ಪುಣ್ಯಗಳಿಗೆ ಒಳಪಟ್ಟು ಇಲ್ಲ, ಪಾಪಗಳು ಪುಣ್ಯಗಳು ಭಗವಂತನಿಗೆ ಒಳಪಟ್ಟಿವೆ. ಆ ಕಾರಣದಿಂದ ಭಗವಂತ ಎಂತವನು, ಅನಘ ಪಾಪವಿಲ್ಲದವನು, ಪಾಪಗಳನ್ನು ತೆಗೆಯುವವನಾಗಿದ್ದಾನೆ. ಅಜಿತ ಅನಂತ ನಿಷ್ಕಿಂಚನ ಪ್ರಿಯ, ಅವನು ಅಜಿತನು, ಅಜಿತ ಅಂದ್ರೆ ಸೋಲು ಇಲ್ಲದವನು, ಜಿತನು ಅಂದ್ರೆ ಸೋಲಿಸಲ್ಪಟ್ಟವನಿಗೆ ಜಿತ ಅಂತ. ಅಜಿತ ಯಾರಾದ್ರೆ ಸೋಲಿಸಲ್ಪಟ್ಟಿಲ್ಲವೋ ಅವನು ಅಜಿತ, ಸೋಲು ಇಲ್ಲದವನು ಅಂತೇಳಿ ಅಜಿತ. ಭಗವಂತನಿಗೆ ಸೋಲು ಇಲ್ಲ ಅಂತ ಹೇಳೋದೇನು ವಿಚಿತ್ರ, ಅದು ವಾಟ್ ಈಸ್ ದಟ್ ಮೀನಿಂಗ್ ಆಫ್ ದಟ್, ಅದೇ ಭಗವಂತ ಸೋಲಿಲ್ಲ, ಅವನು ನಿತ್ಯ ವಿಜಯ. ಅವನಿಗೆ ವಿಜಯ ಅಂತ ಹೇಳಿದೆ ಭಗವಂತನ ಕೇಸ್ನಲ್ಲಿ ವಿಜಯ ಅನ್ನೋದು ಅನೇಕ ಅರ್ಥಗಳನ್ನು ನೋಡ್ತಾರೆ. ಒಂದು ಅರ್ಥ ಏನಂದ್ರೆ ಅವನಿಗೆ ಸೋಲು ಇಲ್ಲ, ನಿತ್ಯ ವಿಜಯ ಅಂತ ಹೇಳಿದ್ರೆ ಯಾರ ಜೊತೆ ಯುದ್ಧ ಮಾಡಿ ವಿಜಯವನ್ನು ಪಡೆದಿದ್ದಾನೆ ಆ ಕಾರಣ ವಿಜಯ, ಅದೆಲ್ಲ ಮನುಷ್ಯರಿಗೆ ಇಲ್ಲ ಇಂಥವರಿಗೆ ಅಲ್ಪ ಜೀವರಾಶಿ ಕೊಡುವಂತಹ ಟೈಟಲ್. ಭಗವಂತನಿಗೆ ವಿಜಯ ಬರುವುದಂದ್ರೆ ಅವನು ಅವರ ಒಳಗೆ ನಿಂತು ತಾನೇ ತನ್ನ ಜೊತೆ ತಾನೇ ಇದ್ದ ಅವನಿಗೆ ವಿಜಯ ಬರುವುದು. ಯಾವಾಗಲೂ ವಿಜಯ ಗ್ಯಾರಂಟಿಡ್, ಯಾಕಂದ್ರೆ ಎಲ್ಲರ ಒಳಗೆ ಅವನೇ ಅಂತರ್ಯಾಮಿನ ರೂಪೇಣೆ ಇದ್ದಾನೆ. ಎಲ್ಲರಿಗೆ ಶಕ್ತಿ ಕೊಡುವವನು, ಅವನು ಶಕ್ತಿ ತೆಗೆದು ಬಿಟ್ಟರೆ ಸಾಕು, ಯಾರಿಗೆ ಏನು ಮಾಡಲಿಕ್ಕಾಗುವುದಿಲ್ಲ. ಎಲ್ಲರ ಒಳಗೆ ನಿಂತು ಎಲ್ಲರಿಗೆ ಶಕ್ತಿ ಕೊಟ್ಟವನಾಗಿ ತಾನು ವಿಜಯನಾಗಿದ್ದಾನೆ ಅಂದ್ರೆ ಏನು, ಎಲ್ಲರೂ ಸೋತಿದ್ದವರು, ಭಗವಂತನಿಗೆ ವಿಜಯ ಇದೆ ಅಂದ ಅರ್ಥ ಏನು, ಭಗವಂತನ ಬಿಟ್ಟು ಎಲ್ಲರಿಗೂ ಕೂಡ ಭಗವಂತನ ಹತ್ರ ಸೋಲೇ ಇದೆ ಅಂತ ಹೇಳುವುದು ಒಂದರ್ಥ. ಇನ್ನೊಂದು, ಭಗವಂತ ಸರ್ವ ವಿಜಯ, ಯಾವಾಗಲೂ ವಿಜಯ ರೂಪದಲ್ಲಿದ್ದಾನಂತೆ ಅರ್ಥ ಹೇಳಿದ್ರೆ, ಭಗವಂತನಿಗೆ ಸ್ವತಂತ್ರನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಅವನು ವಿಜಯನಾಗಿದ್ದಾನೆ ಅಂತ ಹೇಳಿದ್ರೆ ಬಂದು ನೆಲೆಸಿದ್ದಾನೆ ಎಲ್ಲದರೊಳಗೂ, ಎಲ್ಲದರೊಳಗೂ ಇದ್ದಾನೆ ಅನ್ನುವುದೇ ವಿಜಯ ಅವನಿಗೆ ಭಗವಂತನಿಗೆ. ಸೊ ಇದು ಭಗವಂತನನ್ನು ಸ್ತೋತ್ರ ಮಾಡುವಂತಹ ವಿಷಯ ಅಷ್ಟೇ ಹೊರತು, ಭಗವಂತನಿಗೆ ಯಾರ ಜೊತೆಯಲ್ಲೂ ಜಗಳ ಮಾಡಿ ಏನೋ ಒಂದು ಇನ್ನೊಬ್ಬ ಭಗವಂತನೇ ನಿರ್ಣಯ ಮಾಡ್ತಾನೆ ಯಾರಿಗೆ ವಿಜಯ ಬರಬೇಕು. ಆ ಕಾರಣದಿಂದ ಅವನಿಗೆ ವಿಜಯ ಇನ್ನೊಬ್ಬರಿಂದ ಬಂತಂತ ಹೇಳುವುದು ಸರಿಯಿಲ್ಲ. ತನ್ನಿಂದ ತನಗೆ ವಿಜಯ ಬಂತಂದ್ರೆ ಅದು ಕೂಡ ನಟನೆಯೇ. ಭಗವಂತನಿಗೆ ಯಾರ ಜೊತೆಯಲ್ಲಿ ಯುದ್ಧ ಮಾಡಬೇಕಾಗಿದೆ ಅವಶ್ಯಕತೆ ಎಲ್ಲರಿಗೆ ಶಕ್ತಿ ಕೊಡುವವನವನೇ ಆಗಿದ್ದಾನೆ. ಆ ಕಾರಣ ಅನಥ ಅಜಿತ ಅನಂತ ನಿಷ್ಕಿಂಚನ ಪ್ರಿಯ. ಸೊ ಇದು ಇನ್ನು ವಿಶೇಷಣಗಳನ್ನು ಇದೆ, ಇವೆಲ್ಲವನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕಾಯನವಾದ ಮನಸ್ಸಿಂಜೀವ ಉದ್ಯಾತ್ಮನವ ಅನುಸೂಸ್ವಾತ್ ಕರೋಮಿ ಸರ್ವ ಪ್ರಶ್ನೆ ಔಷಧಿಯನ್ನು ಕೇಳಿದ್ರಿ.